हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीवि शुद्धये सत्यं सत्यं पुनः सत्यम् विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् इन ರಾಘವೇಂದ್ರ ಸ್ತೋತ್ರದಲ್ಲಿ ವಿಶೇಷವಾಗಿರತಕ್ಕಂಥ ವಿಚಾರಗಳನ್ನು ರಾಯರ ಕುರಿತಾದ ವಿಚಾರಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಯತ್ಪಾದೋದಕ ಸಂಜಯ ಸುರ ನದಿ ಮುಖ್ಯಾಪಘಾಸಾಧಿತ ಅಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯನಾಶನೋ ಭುವಿ ಮಹಾವಂಧ್ಯಾ ಸುಪುತ್ರಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹ ಮಹಾಪಾಪಾಪಹಸ್ತಂ ಶಯೇ. ಇಲ್ಲಿ ಹೇಳ್ತಾ ಬರ್ತಾ ಇದೆ, ಎತ್ತ ಪಾದೋದಕ ಸಂಚಯ ಅಂದರೆ ರಾಘವೇಂದ್ರ ಸ್ವಾಮಿಗಳ ಯಾರ ಪಾದವನ್ನು ತೊಳೆದ ನೀರಿನ ಆ ಜಲದ ಸಮೂಹ ಪಾದ ಉದ ಪಾದೋದಕ ಸಂಚಯ. ಅಂಥ ಪಾದೋದಕದ ಸಂಚಯ ಅಂದರೆ ಒಂದು ಗುಂಪು ಸುರ ನದಿ ಮುಖ್ಯಾಪಘಾಸಾಧಿತ ಸುರ ನದಿ ದೇವ ನದಿ ಯಾರು ಗಂಗೆ ಮುಖ್ಯ ಗಂಗಾ ಮೊದಲಾದ ಆಪಗ ಆಸಾದಿತ ಏನದು ಅರ್ಥ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಗಂಗೆ ಮೊದಲಾದಂಥ ಎಲ್ಲ ನದಿಗಳು ಅವುಗಳ ದರ್ಶನ ಸ್ಪರ್ಶನ ಸ್ನಾನ ಇದರಿಂದ ಆಸಾದಿತ ಬಂದಿರತಕ್ಕಂಥ ಏನು ಬರುತ್ತೆ? ಗಂಗಾ ನದಿಯೇ ಮೊದಲಾಗಿರತಕ್ಕಂಥ ಸುರ ನದಿ ಮುಖ್ಯ ಆಪಗ ಆಸಾದಿತ. ಆಪಗ ಅಂದರೆ ನದಿಗಳು, ನದಿಗಳಿಂದ ಆಸಾದಿತ ಬಂದಿರತಕ್ಕಂಥ ಏನು ಸಂಖ್ಯಾನುತ್ತಮ ಅಂದರೆ ಅಲ್ಲಿ ಆಸಾದಿತಾ ಸಂಖ್ಯಾ ಅಂತ ಬಂದಾಗ ಅಸಂಖ್ಯಾ ಅಂತ ವಿಶೇಷವಾಗಿ ಹೇಳ್ತಾರೆ. ಅಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ. ಗಂಗೆ ಮೊದಲಾದಂಥ ನದಿಗಳ ದರ್ಶನ ಸ್ಪರ್ಶನ ಸ್ನಾನ ತರ್ಪಣ ಇತ್ಯಾದಿಗಳಿಂದ ಏನು ಅಸಂಖ್ಯ ಅನುತ್ತಮ ಅಸಂಖ್ಯ ಎಣಿಸಲಿಕ್ಕೆ ಸಾಧ್ಯವಿಲ್ಲದೇ ಇರುವಂಥ ಅಸಂಖ್ಯ ಅನುತ್ತಮ ಅಂದರು, ಅಂದರೆ ಅತ್ಯಂತ ಶ್ರೇಷ್ಠವಾದ್ದು ಯಾವುದು? ಪುಣ್ಯ ಸಂಘ, ಪುಣ್ಯಗಳ ಗುಂಪು ಬರುತ್ತೆ ಯಾವುದರಿಂದ? ಗಂಗೆ ಮೊದಲಾದ ಸಕಲ ನದಿಗಳಲ್ಲಿ ದರ್ಶನ ಸ್ಪರ್ಶನ ಸ್ನಾನಾದಿಗಳು ಮಾಡಿದರೆ ಏನು ಬರತಕ್ಕಂಥ ಅತ್ಯಂತ ಲೆಕ್ಕವಿಲ್ಲದ ಪುಣ್ಯ ಬರುತ್ತೆ, ಅಸಂಖ್ಯ ಉತ್ತಮವಾದ ಪುಣ್ಯ ಬರುತ್ತೆ. ಬರೀ ಪುಣ್ಯ ಅಲ್ಲ, ಪುಣ್ಯಗಳ ಗಂಟುಗಳೇ ಬಂದ್ಬಿಡುತ್ತೆ ಆ ನದಿಗಳ ದರ್ಶನ ಸ್ಪರ್ಶನ ಸ್ನಾನದಿಂದ. ಅಂಥ ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ದರ್ಶನ ಸ್ಪರ್ಶನ ಸ್ನಾನಾದಿಗಳು ಮಾಡಿದರೆ, ಏಕಕಾಲದಲ್ಲಿ ಎಲ್ಲ ನದಿಗಳಲ್ಲಿ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅದನ್ನು ವಿಲಸತ್, ಅದಕ್ಕಿಂತ ಹೆಚ್ಚಾಗಿ ಶೋಭಿಸ್ತಾ ಇದೆ. ಏನು ಅಂದರೆ ರಾಯರ ಪಾದೋದಕ ಧಾರಣೆ ಪಾನದಿಂದ. ಅದು ಹೇಳ್ತಾರೆ ಏನದು, ಪ್ರಖ್ಯಾತ ಪುಣ್ಯಾವಹ ಅಂದರೆ ಅದಕ್ಕಿಂತ ಹೆಚ್ಚಾದ ಪುಣ್ಯವನ್ನು ತಂದುಕೊಡುತ್ತೋ ಯಾವುದು? ಯತ್ ಪಾದೋದಕ ಸಂಚಯ, ಯಾರ ಪಾದೋದಕದ ನೀರಿನ ಗುಂಪು, ಯಾರ ಪಾದವನ್ನು ಅಭಿಷೇಕ ಮಾಡಿದ ಜಲದ ಸಮೂಹ, ಪ್ರಖ್ಯಾತ ನದಿಗಳಲ್ಲಿ ಸ್ನಾನ ಮಾಡಿ ದರ್ಶನ ಸ್ಪರ್ಶನ ಸ್ನಾನಾದಿಗಳು ಮಾಡಿದರೆ ಎಲ್ಲ ನದಿಗಳಲ್ಲಿ ಮಾಡಿದ ಪುಣ್ಯದ ಗಂಟೇನಿದೆ ಅದರ ಮೀರಿದ ಪುಣ್ಯದ ಗಂಟನ್ನು ತಂದು ಕೊಡುತ್ತೋ ಅದು ಕೊಡುತ್ತೆ ಎಂಬುದಕ್ಕೆ ಪ್ರಖ್ಯಾತ ಅಂದರು. ಅಂದರೆ ಸುಮ್ಮನೆ ತಂದು ಕೊಡೋದಲ್ಲ, ಅದಕ್ಕೆ ಪ್ರಮಾಣ ಇದೆ, ವಿತ್ ಪ್ರೂಫ್ ತಂದು ಕೊಡುತ್ತಂತೆ. ಹೌದಾ? ಆಗ ಹೇಗೆ ತಂದು ಕೊಡತ್ರಿ? ಶಾಸ್ತ್ರದಲ್ಲಿ ನೋಡಿ ಅಂದರು. ಏನದು? ಪ್ರತಿಯೊಬ್ಬ ಜೀವರಾಶಿಯ ಶರೀರದ ಸುತ್ತು ವಿರಾಡ್ ರೂಪಿ ಭಗವಂತ ನಿಂತಿರ್ತಾನೆ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತಿರ್ತಾನೆ ಮಹಾನುಭಾವ. ಅಂಥ ಸ್ವಾಮಿ ನಮ್ಮ ಪಾದದಲ್ಲಿ ಪಾದ ಇಟ್ಟು ಇರ್ತಾನೆ. ಅವನು ಇದ್ದದ್ದಕ್ಕೆ ನಾವು ನಿಂತಿರ್ತೇವೆ, ಈ ಶರೀರ ಹಿಡ್ಕೊಂಡಿದ್ದಕ್ಕೆ ನಾವಿರ್ತೇವೆ. ಹೌದಾ? ಹಾಗಾದರೆ ಅಲ್ಲಿ ಕಾಲಿಗೆ ನೀರು ಹಾಕಿದರೆ ಅಲ್ಲಿ ನಮ್ಮ ಪಾದದ ಜೊತೆಗೆ ದೇವರ ಪಾದವೂ ಇರುತ್ತಾದ್ದರಿಂದ ಆ ದೇವರ ಪಾದಕ್ಕೆ ನೀರು ಹಾಕಿದರೆ ದೇವರ ಪಾದದ ಸ್ಪರ್ಶವಾದ ನೀರಿನಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಬಂದ್ಬಿಡುತ್ತೆ, ವಿದೌಟ್ ಡೌಟ್. ಪ್ರೊವೈಡೆಡ್ ಕ್ಲಾಸ್ ಇದೆ. ಏನು? ನೀರು ಹಾಕುವವರಿಗೆ ಆ ಯಾರಿಗೆ ನೀರು ಹಾಕ್ತಾ ಇದ್ದಾರೋ ಆ ಕಾಲಲ್ಲದೆ ದೇವರ ಪಾದದ ನೆನಪಾಗಬೇಕು, ಹಾಕಿಸಿಕೊಂಡವರಿಗೂ ದೇವರ ಪಾದದ ನೆನಪಾಗಬೇಕು, ಇಬ್ಬರಿಗೂ ಆಗಲ್ಲ. ಈ ಆಚಾರ್ಯನೋ ನಂಗೆ ಹಾಕ್ತಾರೆ ಅಂತ ನೋಡ್ತಾರೆ, ಹಾಕೋರೇನೋ ಈ ಆಚಾರ್ಯಗೆ ಹಾಕ್ತಾ ಇದ್ದೀವಿ ಅಂತ ಹಾಕ್ತಾರೆ. ದೇವರನ್ನ ಮರೆತು ಮನುಷ್ಯರ ಕಾಲಿಗೆ ನೀರು ಹಾಕಿದರೆ, ದೇವರನ್ನ ಮರೆತು ಹಾಕಿದರೆ ಅಲ್ಲಿ ಸಕಲ ತೀರ್ಥಗಳು ಬರಲ್ಲ, ಸಕಲ ಕಾಲಿವೆ ನೀರು ಬರುತ್ತಲ್ಲಿ ದೇವರನ್ನ ಮರೆತಿದ್ದಕ್ಕೆ. ಕೇವಲ ದೇವರು ನನ್ನ ಸುತ್ತು ಇದ್ದಾನೆ ಅವನಿಗಿದ ಅಭಿಷೇಕ ಅಂತ ಚಿಂತನೆ ಮಾಡಿದರೆ ತೀರ್ಥಗಳು ಬರೋದಾದರೆ ಆ ದೇವರನ್ನ ಪ್ರತ್ಯಕ್ಷ ನೋಡತಕ್ಕಂಥವರು, ಸಿದ್ಧಿ ಪಡೆದಂಥ ರಾಯರ ಪಾದದ ಸುತ್ತು ದೇವರ ಸನ್ನಿಧಾನ ಹೇಗಿರಬೇಕು? ಅದಕ್ಕೆ ರಾಯರ ಪಾದಕ್ಕೆ ನೀರು ಹಾಕಿದರೆ ಆ ಹೆಬ್ಬೆರಳಿನಲ್ಲಿ ಭಗವಂತನ ಹೆಬ್ಬೆರಳು, ಅಲ್ಲಿ ವಿಶೇಷವಾಗಿ ದೇವರ ಅಂಗುಷ್ಠದಲ್ಲಿ ಏನಿರುತ್ತೆ? 3.5 ಕೋಟಿ ತೀರ್ಥಾಭಿಮಾನಿಗಳು ಬಂದುಬಿಡುತ್ತಾರೆ. ಅಂದರೆ ರಾಯರ ಪಾದ ಅಭಿಷೇಕ ಮಾಡಿದರೆ ಅಲ್ಲಿ ವಿಶೇಷವಾಗಿ 3.5 ಕೋಟಿ ತೀರ್ಥಗಳು, ನದಿಗಳು, ಗಂಗಾದಿಗಳೆಲ್ಲರೂ ಬಂದುಬಿಡ್ತಾರೆ. ಪ್ರೋಕ್ಷಣೆ ಮಾಡಿಕೊಂಡ್ರೆ ಆ ಪಾದೋದಕ ದರ್ಶನ ಆಯಿತಾ, ಸ್ಪರ್ಶನ ಆಯಿತಾ, ಪಾನ ಸ್ನಾನ ಆಯಿತಾ, ಅದರಿಂದೆಷ್ಟು ಅಂದರೆ ಎಷ್ಟು ನದಿಗಳಿವೆ, ಎಷ್ಟು ತೀರ್ಥಗಳಿವೆ, 1.5 ಕೋಟಿವೆ. ಒಂದೊಂದಕ್ಕೂ ನಾವು ಹೋಗ್ತಾ ಕೂತ್ರೆ ಈ ಜನ್ಮನೇ ಸಾಕಾಗಲ್ಲ. ಸ್ವಲ್ಪ ಕೆಲವತ್ತೆ ಮಾತ್ರ ಹೋಗ್ಲಿಕ್ಕಾಗತ್ತೆ, ಅದೂ ಆಯಾಸ. ಅಲ್ಲಿಗೆ ಹೋಗಿ ಸುಸ್ತಾಗಿ ಕೂತ್ಬಿಟ್ಟಿರ್ತೀವಿ, ಯಾಕಾದ ಬಂದ್ವಾ ಅಂತ. ಇಲ್ಲಿ ಹಾಗಲ್ಲ, ಎದುರಿಗೆ ಇದೆ, ಅದರಲ್ಲೇ ಎಲ್ಲ ತೀರ್ಥಗಳು ಬಂದ್ಬಿಟ್ಟಿವೆ, ಎಲ್ಲ ತೀರ್ಥಗಳು ಬಂದ್ಬಿಟ್ಟಿವೆ. ಹಾಕ್ಕೊಳ್ಳೋದೊಂದೇ, ಹಾಕ್ಕೊಂಡ ಕೂಡಲೇ ಭೂಮಂಡಲದಲ್ಲಿರುವ ಸಕಲ ತೀರ್ಥಗಳಲ್ಲಿ ನಾವು ಸ್ನಾನ ಮಾಡಿದರೆ ಎಷ್ಟು ಫಲ ಬರಬೇಕು, ಅಷ್ಟು ಫಲ ರಾಯರ ಪಾದೋದಕ ಧಾರಣೆ ಮಾಡಿದರೆ ಬರುತ್ತೆ. ಇದರಿಂದ ಏನು ಹೇಳ್ತಾ ಇದ್ದಾರೆ, ಯಾರು ಯಾರು ವೃಂದಾವನಸ್ಥ ಕಟ್ಟೆಗಳಲ್ಲಿರತಕ್ಕ ಯತಿಗಳು ದಾಸರು ಇದ್ದಾರೋ, ಅಪರೋಕ್ಷ ಜ್ಞಾನಿಗಳು, ಅವರ ಪಾದೋದಕ ಧಾರಣೆ ಮಾಡಿದರೂ ಇಷ್ಟೇ ಫಲ, ಹೀಗೇ ಫಲ ಬರುತ್ತೆ. ಆದರೆ ರಾಯರಲ್ಲಿ ಒಂದು ವಿಶೇಷ ಏನದು ಅಂದರೆ, ವಾಯುದೇವರ ಆವೇಶ, ಶೇಷದೇವರ ಆವೇಶ, ಇಂದ್ರದೇವರ ಸನ್ನಿಧಾನ, ನೃಸಿಂಹದೇವರು ವಿಶೇಷವಾಗಿ ಒಳಗೆ ಕೂತಿದ್ದಾರೆ, ಇವರು ಸ್ವಯಂ ದೇವತೆಗಳು, ಕರ್ಮದ ದೇವತೆಗಳು. ಆದ್ದರಿಂದ ಅಲ್ಲಿ ವಿಶೇಷ ಸನ್ನಿಧಾನ ಬಂದಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯತ್ ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗ ಅಸಾಧಿತ ಅಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ. ಹಾ, ಅದಕ್ಕೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಅಂಥ ಪುಣ್ಯವನ್ನು ತಂದುಕೊಡುತ್ತೆ ಇವರ ಪಾದೋದಕ. ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ದುಸ್ತಾಪತ್ರಯ ನಾಶನು. ಈ ರಾಯರ ರಾಘವೇಂದ್ರ ಸ್ವಾಮಿಗಳ ಪಾದೋದಕ ನಮ್ಮ ದುಸ್ತಾಪತ್ರಯ ಏನು, ದುಷ್ಟವಾದ 3 ತಾಪಗಳು. ತಾಪತ್ರಯ ಅಂದರೆ 3 ತಾಪಗಳು. ಯಾವುದು? ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ತಾಪ. ಅದರಲ್ಲಿ ಆಧ್ಯಾತ್ಮಿಕ ತಾಪ ಯಾವುದು? ದೇವರನ್ನು ಮರ್ತಿರೋದು, ನಾನೇ ದೇವರು ಅಂಬೋದು. ಇನ್ನು ಆದಿ ಭೌತಿಕ, ಆದಿ ದೈವಿಕ ಅಂದರು. ಆದಿ ಭೌತಿಕ ಅಂತ ಹೇಳಿದರೆ ಶರೀರಕ್ಕೆ ಬರತಕ್ಕಂಥ ತೊಂದರೆಗಳೆಲ್ಲ, ಆದಿ ದೈವಿಕ ಅಂತ ಹೇಳಿದರೆ ಹೊರಗೆ ಪ್ರಕೃತಿಯಿಂದ ಬರತಕ್ಕಂಥ ಪೀಡೆ, ಅವೆಲ್ಲ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ಮನಸ್ಸಿಗೆ ಸಂಬಂಧಪಟ್ಟಂಥದ್ದೆಲ್ಲ. ಈ 3 ತಾಪಗಳು ಎದಂಥದ್ದು? ದುಸ್ತಾಪತ್ರಯ, ದುಷ್ಟವಾದ್ದು. ಯಾಕೆ ತಾಪತ್ರಯ ಅಂದ ಕೂಡಲೇ ದುಷ್ಟ ಅಲ್ಲ, ಮತ್ತು ದುಷ್ಟವಾದ್ದು ಅಂತ ಯಾಕೆ ಹೇಳ್ತೀರಾ? ಹೇಳ್ತಾ ಇದ್ದಾರೆ, ಹಾಗಲ್ಲ, ಈ ತಾಪಗಳು 3 ರೀತಿಯಾಗಿದೆ. ಇಲ್ಲಿ ಶಬ್ದಗಳು ಬಹಳ ಆನಂದಕರವಾದ್ದು. ನಾವು ಪುಣ್ಯ ಮಾಡಿರ್ತೇವೆ, ಪಾಪ ಮಾಡಿರ್ತೇವೆ. ಆ ಪುಣ್ಯ ಪಾಪಗಳಲ್ಲಿ ಪಾಪ ಬೀಜ ಪುಣ್ಯ ಕರ್ಮ ಮಾಡಿರ್ತೇವೆ, ಪುಣ್ಯ ಬೀಜ ಪಾಪ ಕರ್ಮ ಮಾಡಿರ್ತೇವೆ. ಮೇಲ್ನೋಟಕ್ಕೆ ಪಾಪ ಆಗಿರುತ್ತೆ, ಅದು ಒಳಗೆ ಪುಣ್ಯವೇ ಬೇಸಾಗಿರುತ್ತೆ. ಮೇಲ್ನೋಟಕ್ಕೆ ಪುಣ್ಯ ಆಗಿರುತ್ತೆ, ಒಳಗೆ ಪಾಪವೇ ಕೂತಿರುತ್ತೆ. ಪಾಪವೇ ಬುಡವಾಗಿರುವ ಪುಣ್ಯ, ಪುಣ್ಯವೇ ಬುಡವಾಗಿರುವ ಪಾಪ. ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಕೇಳ್ತಾರೆ. ದೇವರ ಚಿಂತನೆಯಿಂದಲೇ ಇದ್ದುಕೊಂಡು ನಿನ್ನಧೀನ ಹರಿಯೇ ಅಂತ ಚಿಂತನೆ ಮಾಡುತ್ತಾ, ಹಿಂದಿನ ಕರ್ಮಾನುಸಾರ ಭಗವಂತ ಮಾಡಿಸಿದ ಏನು ಪಾಪ ಕರ್ಮಗಳಿದೆ ಅದನ್ನು ಹರೇ ನಿನಗರ್ಪಿತ, ಅಂದರೆ ನಿನ್ನ ಪಾದದತ್ರ ಇಡತಾ ಇದ್ದೇನೆ, ನನ್ನ ದೋಷಾನುಸಾರ ಆಗಿದ್ದೆ, ದುಃಖ ಪಡ್ತಾ ಇದ್ದೇನೆ, ದಯವಿಟ್ಟು ಇದನ್ನು ದೈತ್ಯರಿಗೆ ಕೊಡತಾ ಇದ್ದೀಯ, ನಿನ್ನ ಶತ್ರುಗಳಿಗೆ ಆ ಪಾಪ ಹೋಗಿ ಅವರು ಹಾಳಾಗ್ಲಿಕ್ಕೆ ಕಾರಣ ಆದ್ದರಿಂದ ಅದು ನಿನ್ನ ಪೂಜೆ ಆಗಲಿ ಹರಿಯೇ. ಇದು ವಿಷ್ಣು ತೀರ್ಥರು ಕೊಟ್ಟಂತಹ ಅನುಸಂಧಾನ. ಆ ರೀತಿಯಾಗಿ ಪಾಪವನ್ನು ದೇವರ ಪಾದಕ್ಕೆ ಅರ್ಪಣೆ ಮಾಡುತ್ತಾ ಇದ್ದರೆ ಮೇಲ್ನೋಟಕ್ಕದು ಪಾಪ, ಒಳಗೆ ಪುಣ್ಯ. ಭಗವಂತನ ವಿಚಿತ್ರ ಚಿಂತನೆ ಬರ್ತಾ ಇರುತ್ತೆ, ಸ್ವಾಮಿ ಅನಿವಾರ್ಯವಾಗಿ ನಾನು ಈ ಥರ ಆಗ್ತಾ ಇದೆ, ನೀನೇ ಉದ್ಧಾರ ಮಾಡು ಅಂತ ಶರಣಾಗತಿ ಬಂದರೆ ಅದು ಪುಣ್ಯ ಬೀಜ ಪಾಪ. ಸರಿ, ಅದನ್ನು ನೋಡ್ಬಿಡೋಣ. ಸರಿ ಬಿಡ್ರಿ, ನೀವೇನೋ ಬಾಡಿಸಿ ಬದನೆಕಾಯಿ ಥರ ಏನೋ ಮಾಡ್ತಾ ಇರ್ತೀರ, ಅದಕ್ಕೆ ದುಃಖ ಬರುತ್ತಾ ಇಲ್ಲ? ಎಷ್ಟೇ ಅನುಸಂಧಾನ ಮಾಡಿರಲಿ, ಏನೇ ಮಾಡಿರಲಿ, ಮಾಡಿದ್ದಂತೂ ಏನು ಪಾಪಕರ್ಮ ಹೌದಾನೆ? ಅದಕ್ಕೆ ದೇವ ಏನು ಮಾಡುತ್ತಾನೆ ಅಂದರೆ, ಈ ಪಾಪಕರ್ಮ ಅಂತ ನಡೆಯುತ್ತಲ್ಲ, ಅದರಲ್ಲಿ ಎರಡು ಭಾಗವಿದೆ, ಪುಣ್ಯದ ಭಾಗ ಪಾಪದ ಭಾಗ ಅಂತಿದೆ. ಪಾಪದಲ್ಲಿ ಪುಣ್ಯದ ಭಾಗ ಪಾಪದ ಭಾಗ, ಆ ಪಾಪದ ಭಾಗದಲ್ಲಿ ಎರಡು ಭಾಗ ಇದೆ. ಏನದು ಅಂದರೆ, ಸಜೀವ ರಾಶಿಗಳು ಮಾಡಿದಂಥ ಪಾಪ, ಅದರಲ್ಲಿ ದೇವರ ನೆನಪು ಬಂದು ಸ್ವಾಮಿ ನೀನೇ ಉದ್ಧಾರ ಮಾಡಬೇಕೆಂಬ ಪ್ರಾರ್ಥನೆಯಿಂದ ಕೂಡಿಕೊಂಡಿದ್ರೆ ಪುಣ್ಯ ಭಾಗವು ಸೇರಿರುತ್ತೆ, ಇಲ್ಲ ಮರ್ತೇ ಹೋಗ್ಬಿಟ್ಟಿದ್ರೆ ಪಾಪವೇ ಮಾಡಿದರೆ ಆವಾಗ ಆ ಪಾಪ ಎರಡು ರೀತಿ ಇರುತ್ತೆ, ಸೂಕ್ಷ್ಮ ಪಾಪ ಸ್ಥೂಲ ಪಾಪ. ಆ ಸೂಕ್ಷ್ಮ ಪಾಪ ದೇವರ ಮರುವು ಕೊಡುತ್ತೆ, ದೇವರಿಗೆ ವಿರುದ್ಧವಾದ ಬುದ್ಧಿ ಕೊಡುತ್ತೆ, ಗುರುಗಳಿಗೆ ವಿರುದ್ಧವಾದ ಬುದ್ಧಿ ಕೊಡುತ್ತೆ, ಹಠ, ನಾನಾ ರೀತಿಯಾಗಿ ಗುರುಗಳನ್ನೇ ಬೈಯೋದು, ಈ ಥರ ದೇವರನ್ನೇ ಬೈಯೋದು, ದೇವತೆಗಳನ್ನು ಬೈಯೋದು, ಈ ಪ್ರವೃತ್ತಿಗೆಲ್ಲ ಕಾರಣ ಸೂಕ್ಷ್ಮ ಪಾಪ. ಸ್ಥೂಲ ಪಾಪ ಅದು ನಾನಾ ರೀತಿಯ ರೋಗಗಳು ಅದು ಇದು ಬರಲಿಕ್ಕೆ ಕಾರಣ. ಈ ಬಂಡಲಿರುತ್ತಲ್ಲ, ಈ ಬಂಡಲಲ್ಲಿ ಭಗವಂತ ಏನು ಮಾಡ್ತಾನೆ ಸಜ್ಜೀವ ರಾಶಿಗಳಿಗೆ, ಅವರು ಸ್ವಾಮಿ ನೀ ಮಾಡಿಸಿದ್ದೋ, ನಿನ್ನ ಮುಂದೆ ಇಡ್ತಾ ಇದ್ದೀನಿ, ಏನು ಬೇಕಾದರೂ ಮಾಡು ಹರಿಯೇ ಅಂತ. ಪಾಪ ನಡೆಯೋ ಕಾಲಕ್ಕಾದರೂ ಸಮರ್ಪಣೆ ಮಾಡಿರಬಹುದು, ನಂತರ ಆದರೂ ಮಾಡಿಸ್ತಾನೆ, ಒಟ್ಟಾರೆ ಅವಾಗಾದ್ರೂ ಇವ ಆ ಪುಣ್ಯದ ಸಂಪರ್ಕ ಬರುತ್ತೆ. ದೇವರು ಸಮರ್ಪಣೆ ಮಾಡಿದ ಕೂಡಲೇ ದೇವ ಏನು ಮಾಡುತ್ತಾನೆ, ಈ ಪಾಪದ ಬಂಡಲದಲ್ಲ ಯಾವುದು, ಸೂಕ್ಷ್ಮ ಪಾಪ ಸ್ಥೂಲ ಪಾಪ, ಅದರಲ್ಲಿ ಸೂಕ್ಷ್ಮ ಪಾಪದ ಪಾರ್ಟನ್ನು ತೆಗೀತಾನೆ ಮೇಲಕ್ಕೆ. ಯಾವುದದು? ದೇವರಿಗೆ, ದೇವರ ಭಕ್ತರಿಗೆ, ಗುರುಗಳಿಗೆ ವಿರುದ್ಧವಾದ ಬುದ್ಧಿ ಕೊಡುವಂಥ ಪಾಪದ ಭಾಗವನ್ನು ತೆಗೆದು ಯಾರಿಗೆ ಕೊಡ್ತಾನೆ ಅಂದರೆ, ಈ ದೈತ್ಯರು ಪುಣ್ಯ ಮಾಡಿರ್ತಾರೆ. ಆ ಪುಣ್ಯ ಮಾಡಿದಾಗ ಸಹಜವಾಗಿ ಸೂಕ್ಷ್ಮ ಪುಣ್ಯ ಸ್ಥೂಲ ಪುಣ್ಯ ಅಂತ ಎರಡು ಬರುತ್ತೆ. ಆ ಸ್ಥೂಲ ಪುಣ್ಯದಿಂದ ಏನಾಗುತ್ತೆ, ನಾನು ಆ ತಿಂದು ಕುಡಿದು ಎಲ್ಲ ಬಿಡುವಂಥ ಆ ಪುಣ್ಯ ಬರುತ್ತೆ. ಸೂಕ್ಷ್ಮ ಪುಣ್ಯ ಏನು ಅಂದರೆ ಹೇಳ್ತಾ ಇದ್ದಾರೆ, ದೇವರ ದೇವತೆಗಳ ಗುರುಗಳ ಮೇಲೆ ಅತ್ಯಂತ ಪ್ರೀತಿ ಬರುವಂಥ ಪುಣ್ಯ, ಅದವರಿಗೆ ಬೇಡ, ದೈತ್ಯರಿಗೆ ಅದು ಬೇಡ. ದೇವರ ವಿರೋಧ ಮಾಡಿದರೆ ಆನಂದ ಅವರಿಗೆ, ಅದಕ್ಕೆ ಅವರಿಗೆ ಬೇಡದ ಸೂಕ್ಷ್ಮ ಪುಣ್ಯ ಭಾಗ ಪ್ಲಕ್ ಔಟ್ ಮಾಡ್ತಾನೆ, ಇವರಿಗೆ ಬೇಡದ ಸೂಕ್ಷ್ಮ ಪಾಪದ ಭಾಗ ಪ್ಲಕ್ ಔಟ್ ಮಾಡ್ತಾನೆ, ಎರಡು ಇಡ್ಕೊಂಡು ಆ ಎಕ್ಸ್ಚೇಂಜ್ ಮಾಡ್ತಾನೆ. ಅವರ ಸೂಕ್ಷ್ಮ ಪುಣ್ಯದ ಭಾಗ ಇವರಿಗೆ ಕೊಡ್ತಾನೆ, ಇವರ ಸೂಕ್ಷ್ಮ ಪಾಪದ ಭಾಗ ಅವರಿಗೆ ಕೊಡ್ತಾನೆ. ಅವ್ರಿಗೇನು ಸೆಟಪ್ ಆಯಿತು ದೈತ್ಯರಿಗೆ, ಸ್ಥೂಲ ಪುಣ್ಯದ ಭೋಗ, ಏನು ನಾನಾ ಭೋಗ ಬರುತ್ತೆ, ಜೊತೆಗೆ ಸೂಕ್ಷ್ಮ ಪಾಪದ್ದು ಭಾಗ ಯಾವುದು, ಸೂಕ್ಷ್ಮ ಸತ್ವಗುಣದ ಸೂಕ್ಷ್ಮ ಪಾಪದ್ದು ಭಾಗ, ದೇವರ ವಿರೋಧ ಬುದ್ಧಿ ಬಂತು, ಅವರಿಗೆ ಹಬ್ಬ. ಇನ್ನು ಇಲ್ಲಿ ಸೂಕ್ಷ್ಮ ಪುಣ್ಯದ ಭಾಗ, ಸಜ್ಜನರಿಗೆ ಕೆಟ್ಟ ಕಾರ್ಯ ಮಾಡಿದರು, ಅವರಿಗೆ ವಿಶೇಷವಾಗಿ ತನ್ನ ಮೇಲೆ ಭಕ್ತರ ಮೇಲೆ ವಿಶೇಷ ಭಕ್ತಿ ಬರುವಂತೆ ಮಾಡ್ತಾನೆ, ಪ್ರೀತಿ ಬರುವಂತೆ ಮಾಡ್ತಾನೆ. ಅಯ್ಯೋ ಮತ್ತೆ ಪಾಪ ಅಲ್ವಾ ಅಂದರೆ, ಹಾ ಇನ್ನೊಂದು ಪಾರ್ಟ್ ಕೂತಿದ್ದೆಲ್ಲ, ಸ್ಥೂಲ ಪಾಪದ ಪಾರ್ಟ್ ಇದೆ ಅದು ತೆಗಿಯಲ್ಲ, ಅದು ಹಾಗೆ ಇಟ್ಟಿರ್ತಾನೆ, ಇಟ್ಟು ಉಣಿಸ್ತಾನೆ. ಏನು ನಾನಾ ರೋಗ ಕೊಡ್ತಾನೆ, ನಾನಾ ತೊಂದರೆಗಳು ಕೊಡ್ತಾನೆ, ಮನಸ್ಸಿಗೂ ತೊಂದರೆ ಕೊಡ್ತಾನೆ, ಶರೀರಕ್ಕೂ ತೊಂದರೆ ಕೊಡ್ತಾನೆ, ಹೊರಗಿನಿಂದ ತೊಂದರೆ ಬರುವಂತೆ ಮಾಡ್ತಾನೆ. ಮೂರು ರೀತಿಯಾದ ತಾಪ ಅವರಿಗೆ ಈ ಸ್ಥೂಲ ಪಾಪದಿಂದ ಬರುತ್ತೆ ಅವರಿಗೆ. ಪಾಪ ಮಾಡಿರ್ತಾರಲ್ಲ, ಪಾಪದಿಂದ ಬರುತ್ತೆ. ಆದರೆ ಆ ಪಾಪದ ಫಲ ಅನುಭವಿಸುವಾಗ ಈ ಸೂಕ್ಷ್ಮ ಎಕ್ಸ್ಚೇಂಜ್ ಮಾಡಿದ ಸೂಕ್ಷ್ಮ ಪುಣ್ಯದ ಪಾರ್ಟ್ ಇದೆಯಲ್ಲ, ಅದೇ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಏನು ಇವರ ದುಃಖ ಅನುಭವಿಸುವ ಕಾಲಕ್ಕೆಲ್ಲ ದೇವರ ದೇವತೆಗಳ ಗುರುಗಳ ಸ್ಮರಣೆ ಬಂದು ಅವರ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇರುತ್ತೆ. ಇಫ್ ನಾಟ್, ಈ ಥರ ಸಮರ್ಪಣೆ ಮಾಡದೇ ಇದ್ದಿದ್ದರೆ ಏನಾಗುತ್ತೆ, ಇವರ ಸೂಕ್ಷ್ಮ ಪಾಪ ಇವರ ಹತ್ರ ಇರುತ್ತೆ. ಇವರಿಗೆ ಸ್ಥೂಲ ಪಾಪದ ಕಷ್ಟ ಬಂದಾಗ ದೇವರ ವಿರುದ್ಧ ಬುದ್ಧಿ, ದೇವತೆಗಳ ವಿರುದ್ಧ ಬುದ್ಧಿ, ಗುರುಗಳ ವಿರುದ್ಧ ಬುದ್ಧಿ ಬರ್ತಾ ಇರುತ್ತೆ. ಇದರಿಂದ ದೇವರು ಕಾಯುತ್ತಾನೆ, ಹೌದಲ್ಲ? ಹಾಗಾದರೆ ಇವಾಗ ಈ ಸಜ್ಜನರಿಗೆ ಏನು ಸೆಟ್ ಬಂತು ಅಂದರೆ ತಾಪತ್ರಯಗಳು ಬಂತು, ಹೌದಾ? ಸ್ಥೂಲ ಪಾಪದಿಂದ ಬಂದ ತಾಪಗಳು, ಮೂರು ತಾಪಗಳು ಬರ್ತಾ ಇವೆ. ಆದರೆ ಈ ಮೂರು ತಾಪಗಳಿಗೆ ಈ ಸೂಕ್ಷ್ಮ ಪುಣ್ಯದ ದೇವರ ಮೇಲೆ ಭಕ್ತಿ, ದೇವತೆಗಳು ಗುರುಗಳ ಮೇಲೆ ಭಕ್ತಿ ಎಂಬುದು ಅಟ್ಯಾಚ್ ಆಗಿದ್ದರಿಂದ ಈ ತಾಪಗಳೆಲ್ಲ ಏನಾಗ್ತಾ ಇವೆ, ದೇವರ ಮೇಲೆ ಭಕ್ತಿ ಬರಲಿಕ್ಕೆ, ಜಾಸ್ತಿ ಭಕ್ತಿ ಬರಲಿಕ್ಕೆ ಕಾರಣ ಆಗ್ತಾ ಇವೆ. ಸೋ ಸಜೀವ ರಾಶಿಗಳಿಗೆ ದೇವರು ಕೊಡತಕ್ಕಂಥ ಈ ತಾಪತ್ರಯಗಳೇನಿವೆ, ಪುಣ್ಯ ಬೀಜ ಸಹಿತವಾದ ಸೂಕ್ಷ್ಮ ಪುಣ್ಯ ಸಹಿತವಾದ ತಾಪತ್ರಯಗಳೇನಿವೆ, ಅದು ಸತ್ತಾಪತ್ರಯ. ದೇವರ ಮೇಲೆ ಭಕ್ತಿ ಜಾಸ್ತಿ ಮಾಡುವಂಥ, ಪ್ರೀತಿ ಜಾಸ್ತಿ ಮಾಡುವಂಥ ತಾಪತ್ರಯ. ಹಾ, ಇನ್ನ ನಾವೇ ಮಾಡಿದ್ದು ಯಾವುದು, ಪಾಪಗಳು. ಆ ಪಾಪಗಳು ಮಾಡಿದಾಗ ನಮ್ಮಿಂದ ಭಗವಂತ ಮಾಡಿಸಿದ್ದು. ಆದರೆ ಆ ಪಾಪ ನಡೆಯುವಾಗಲಿ ನಡೆದ ನಂತರವಾಗಲಿ ದೇವರ ಪಾದದಲ್ಲಿ ಸಮರ್ಪಣೆ ಮಾಡಲಿಲ್ಲ. ಅವಾಗೇನಾಗುತ್ತೆ, ಈ ಸ್ಥೂಲ ಪಾಪದ ಜೊತೆಗೆ ಸೂಕ್ಷ್ಮ ಪಾಪವು ಹಾಗೆ ಕೂತಿರುತ್ತೆ, ಹಾಗೆ ಕೂತಿರುತ್ತೆ. ಅವಾಗೇನಾಗುತ್ತೆ, ಈ ಸ್ಥೂಲ ಪಾಪದಿಂದ ಮಾನಸಿಕ ದೈಹಿಕ ಹೊರಗಿನ ವಾತಾವರಣದಿಂದ ಎಲ್ಲ ನಾನಾ ದುಃಖಗಳು ಬರುವಾಗ ಸೂಕ್ಷ್ಮ ಪಾಪದ ಫಲವೂ ಕೂತಿರುತ್ತಲ್ಲ, ದೇವರ ವಿರುದ್ಧ ಬುದ್ಧಿ, ದೇವತೆ ವಿರುದ್ಧ ಬುದ್ಧಿ, ಗುರುಗಳಿಗೆ ವಿರುದ್ಧ ಬುದ್ಧಿ ಬರುತ್ತಲ್ಲ, ಆವಾಗ ಈ ತಾಪಗಳು ದೇವರಿಗೆ ದೇವತೆಗಳಿಗೆ ಗುರುಗಳಿಗೆ ವಿರುದ್ಧವಾದ ಬುದ್ಧಿಯನ್ನು ಜಾಸ್ತಿ ಮಾಡಿಬಿಡುತ್ತೆ. ಆವಾಗ ಈ ತಾಪಗಳಿಗೆ, ಮೂರು ತಾಪಗಳಿಗೆ ಏನು ಹೆಸರು, ದುಸ್ತಾಪತ್ರಯ. ಯಾವ ತಾಪತ್ರಯಗಳಿಂದ ಜ್ಞಾನಭಕ್ತ್ಯಾದಿಗಳು ಹೆಚ್ಚುತ್ತೋ ಅದು ಸತ್ತಾಪತ್ರಯ. ಯಾವ ಈ ಮೂರು ತಾಪಗಳಿಂದ ದೇವರ ವಿರುದ್ಧ ಬುದ್ಧಿ ಬರುತ್ತೋ ಅದು ದುಸ್ತಾಪತ್ರಯ. ನೋಡಿ ಅಂಥದ್ದು ಅದ್ಭುತವಾದ ಸ್ತೋತ್ರ ಇದು. ರಾಯರ ಪಾದೋದಕ ಪ್ರೋಕ್ಷಣೆ ಮಾಡಿಕೊಂಡರೆ ಯಾವ ತಾಪತ್ರಯ ಹೋಗುತ್ತೆ ಅಂದರು. ನಾವು ಪ್ರೋಕ್ಷಣೆ ಮಾಡಿಕೊಂಡ್ವು, ನಮಗೆ ಎರಡು ಸೆಟ್ ಕೂತಿತ್ತು. ಏನು ಅಂದರೆ ದೇವರಿಗೆ ವಿರುದ್ಧ ಬುದ್ಧಿ ಕೊಡುವಂಥ ದುಸ್ತಾಪತ್ರಯ ಇತ್ತು, ದೇವರ ಮೇಲೆ ಸದ್ಬುದ್ಧಿ, ದೇವರ ಮೇಲೆ ಪ್ರೀತಿ ಕೊಡುವಂಥ ತಾಪತ್ರಯಗಳು ಕೂತಿತ್ತು. ಈ ಎರಡೂ ಇದ್ದಾಗ ರಾಯರ ಪಾದೋದಕ ಪ್ರೋಕ್ಷಣೆಯಿಂದ ತಾಪತ್ರಯಗಳೆಲ್ಲ ಹೋಗಿಬಿಡುತ್ತೆ. ಅಂದರೆ ದುಸ್ತಾಪತ್ರಯದ ಜೊತೆಗೆ ಸತ್ತಾಪತ್ರಯವೂ ಹೋಗಿಬಿಡುತ್ತೆ ಅಲ್ಲ. ಅವಾಗ ರಾಯರಂತಾರೆ, ಹೇಳೇ ನಿನ್ನ ಈ ಸತ್ತಾಪತ್ರಯ ಯಾವ ತಾಪತ್ರಯದಿಂದ ಬದುಕಿನಲ್ಲಿ ನಿಮಗೆ ದೇವರ ಮೇಲೆ ಪ್ರೀತಿ ಹೆಚ್ಚುತ್ತೋ ಆ ತಾಪತ್ರಯಗಳು ಬೇಕಪ್ಪ, ಅದನ್ನು ನಾನು ಕಳಿಯಲ್ಲ ಅಂತಾರೆ ರಾಯರು. ಹಾಗಾದರೆ ರಾಯರ ಪಾದೋದಕ ಹಾಕ್ಕೊಂಡ್ರು ದೇವರು ನಮಗೆ ಯಾವ ತಾಪತ್ರಯಗಳನ್ನು ಅನುಭವಿಸಿದರೆ ನಮಗೆ ಒಳ್ಳೆಯದಾಗುತ್ತೋ ಅದನ್ನು ರಾಯರು ಕಳೆಯಲ್ಲ. ಕ್ಲಿಯರ್ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವುದನ್ನು ಕಳೀತಾರೆ, ಯಾವ ತಾಪತ್ರಯಗಳಿಂದ ದೇವರ ದೇವತೆಗಳ ಗುರುಗಳಿಗೆ ವಿರುದ್ಧವಾದ ಬುದ್ಧಿ ಬೆಳೆಯುತ್ತೋ ಅಂಥ ತಾಪತ್ರಯಗಳನ್ನು ರಾಯರ ಪಾದೋದಕ ಕಳೆಯುತ್ತೆ. ಅದಕ್ಕೆ ದುಸ್ತಾಪತ್ರಯ ಅಂತ ಶಬ್ದ. ಇಲ್ಲದಿದ್ದರೆ ಮೂರು ತಾಪಗಳೇ ಕೆಟ್ಟದ್ದು ಬೇಡದ್ದು ಅಂತ ಇರೋದಾದರೆ ಇನ್ನು ತಾಪತ್ರಯ ನಾಶನೋ ಅಂತ ಹೇಳಬೇಕಾಗಿತ್ತಷ್ಟೇ, ದುಸ್ತಾಪತ್ರಯ ನಾಶನೋ ಅಂತ ಆ ದುಷ್ಟ ಎಂಬ ಶಬ್ದ ಹಾಕಬೇಕಾಗಿದ್ದಿಲ್ಲ. ದುಷ್ಟ ಅಂತ ಹಾಕಿದರೆ ಸತ್ತಾಪತ್ರಯ ಅಂತ ಏನೋ ಇದೆ ಅಂತರ್ಥ. ಎಂಥ ಶಬ್ದಗಳು ಹಾಕ್ತಾ ಇದ್ದಾರೆ ನಿಜವಾಗಿ ಹೇಳೋಣ. ಇಂಥ ಅರ್ಥಗಳ ಚಿಂತನೆ ಬಂತ ನಮಗೆ ಜನ್ಮದಲ್ಲಿ? ಎಷ್ಟು ರಹಸ್ಯ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳ್ರಪ್ಪ, ನೀವು ನಿಮ್ಗೇನು ಬರ್ತಾ ಇದೆಯೋ ಅರ್ಥ ಮಾಡಿಕೊಳ್ಳ್ರು. ಅವಾಗೊಂದು ನಿಮ್ಗೇನು ಸ್ವಾಮಿ ಚೆನ್ನಾಗಿದ್ದೀರಿ, ಏನು ಚೆನ್ನಾಗಿರೋದು, ನಮ್ಮಪ್ಪ ಹಿರಣ್ಯಕಶಿಪು ಎಷ್ಟು ಕಾಟ ಕೊಟ್ಟ, ಎಷ್ಟು ಕಾಟ ಕೊಟ್ಟ, ಮನಸ್ಸಿಗೂ ಕಾಟ ಕೊಟ್ಟ, ಶರೀರಕ್ಕೂ ಕಾಟ ಕೊಟ್ಟ, ಹೊರಗಿನಿಂದ ಎಲ್ಲ ಎತ್ತಾಕಿದ. ತಾಪತ್ರಯ ಬಂತ, ಆದರೆ ಏನಾಯಿತು ನನಗೆ, ಅವೆಲ್ಲ ನರಸಿಂಹನ ಮೇಲೆ ಇನ್ನಷ್ಟು ಭಕ್ತಿಗೆ ಕಾರಣ ಆಯಿತು. ಅದಕ್ಕೆ ನರಸಿಂಹ ಇಲ್ಲದಿದ್ದರೆ ನಾನೇನು ನಿಮ್ಮ ಥರ ಏನು ಕಷ್ಟ ಬಂದಾಗ ದೇವ್ರ ಜಪ ಮಾಡೋನಲ್ಲ. ನಾರದರ ಉಪದೇಶದಿಂದ ನಮ್ಮಮ್ಮನ ಹೊಟ್ಟೆಯಲ್ಲಿರುವಾಗಲೇನೆ 36,000 ವರ್ಷಗಳ ಕಾಲ ನರಸಿಂಹಮ್ಮನ ಜಪ ಮಾಡಿದ್ದೇನೆ, ಆಗಿಂದ ಮಾಡಿದ್ದು. ಮತ್ತೆ ನರಸಿಂಹದೇವರು ನನಗಾಗಿ ನಮ್ಮಪ್ಪನ ಕಾಟವೇ ಇಲ್ಲದೆ ಮಾಡಿಬಿಡ್ಬೇಕಾಗಿತ್ತಲ್ಲ. ನಿಮ್ಮ ಕಥನ ಜಾಸ್ತಿ ಮಾಡಿದ ಎಲ್ಲ ಜಪ ಪೂಜಾ ಸೇವಾ ಸಾಧನ ಎಲ್ಲ. ಮತ್ತೆ ನನಗೆ ಏನು ನಮ್ಮಪ್ಪನ ಸರಿ ಕಾಟವೇ ಇರಬಾರ್ದು, ನನ್ನವರೆಗೆ ನಾನು ಇರ್ಬೇಕು, ಹಾಗೆ ಮಾಡ್ಬೋದಲ್ಲ, ಮಾಡಿಲ್ಲ. ನಮ್ಮಪ್ಪ ಒಂದು ಡಮ್ಮಿ, ಹಿರಣ್ಯಕಶಿಪು ಏನಿದ್ದಾನಲ್ಲ ಅದೊಂದು ಗೊಂಬೆ ಅಷ್ಟೇ, ಅದರೊಳಗೆ ನಿಂತು ಕಾಟ ಕೊಟ್ಟಿದ್ದು ಈ ನರಸಿಂಹನೇ. ಅದು ನಂಗೆ ಗೊತ್ತಿತ್ತು. ಯಾಕೆ ಕೊಟ್ಟ, ನಂದೇ ಕರ್ಮ ಕೂತಿತ್ತು. ಮತ್ತೆ ನಾನು ಇಷ್ಟು ಜಪ ಮಾಡಿದ್ದೇನಲ್ಲ ಸ್ವಾಮಿ, ಹುಟ್ಟಿದಾಗಿ ನಮ್ಮಮ್ಮನ ಹೊಟ್ಟೆಯಲ್ಲಿದ್ದಾಗ 36,000 ವರ್ಷ, ಹುಟ್ಟಿದ ಮೇಲೆ ಇಷ್ಟು ವರ್ಷ ನೀನ್ ಜಪ ಮಾಡ್ತಾ ಕೂತಿದ್ದೆ, ನಿನ್ ಸುತ್ತೇ ಬಿದ್ದಿದ್ದೆ, ಮತ್ತೂ ನಮ್ಮಪ್ಪನಲ್ಲಿ ನಿಂತು ಕಾಟ ಕೊಡ್ತೀಯ ಅಂತ ನಾನು ಕೇಳಿಲ್ಲ. ಯಾಕೆ ಈ ಕಾಟ ಕೊಟ್ಟಿದ್ದು ನನ್ನ ಒಳ್ಳೆದಕ್ಕೆ. ಏನು ಒಳ್ಳೆಯದು ಕಾಟ ಕೊಡೋದು ಒಳ್ಳೆಯದ ಅಂದರೆ, ದೇವರ ಮೇಲೆ ಭಕ್ತಿ ಹೆಚ್ಚು ಮಾಡಿದರೆ ಆ ಕಾಟ ಒಳ್ಳೆಯದು, ದೇವರ ಮೇಲೆ ಭಕ್ತಿ ಕಡಿಮೆ ಮಾಡಿದರೆ ಆ ಕಾಟ ಕೆಟ್ಟದು. ಅಂಥ ಕಾಟ ಬರಬಾರದು ನಮಗೆ. ದೇವರ ಮೇಲೆ ಭಕ್ತಿ ಕೊಡುವ ಕಾಟ ದೇವರೇ ಬಿಡಿಸಲ್ಲ, ದೇವರೇ ಕೊಡ್ತಾರೆ. ಸರಿ ಸ್ವಾಮಿ, ದೇವರ ಮೇಲೆ ಭಕ್ತಿ ಬರುತ್ತೆ, ಸರಿ, ಕಾಟ ತಡ್ಕೊಬೋದು ಹೇಗೆ ಅಂದರೆ, ಆ ಜಾಸ್ತಿಯಾದ ಭಕ್ತಿಯೇ ಕಾಟ ತಡ್ಕೊಂಬೋ ಶಕ್ತಿ ಕೊಡುತ್ತೋ ಹುಚ್ಚ ಅಂದರು. ಎಷ್ಟು ಚೆನ್ನಾಗಿದೆ, ಇನ್ ಬಿಲ್ಟ್ ಮೆಡಿಸಿನ್, ಮೆಡಿಸಿನ್ ಈಸ್ ಇನ್ ಬಿಲ್ಟ್. ಆಗ ನೋಡಿ, ದೇವರು ಕಾಟ ಕೊಡ್ತಾ ಇದ್ದಾನೆ, ಭಕ್ತಿ ಜಾಸ್ತಿ ಮಾಡ್ತಾ ಇದ್ದಾನೆ. ಭಕ್ತಿ ಕಡಿಮೆ ಆಗಿದ್ದರೆ ಕಾಟದಿಂದ ದುಃಖ ಜಾಸ್ತಿ ಆಗುತ್ತೆ. ಭಕ್ತಿ ಜಾಸ್ತಿ ಆಯಿತಾ, ಈ ಕಾಟದಿಂದ ಬರುವ ದುಃಖ ಅಂಟೋದೇ ಇಲ್ಲ ಸೀಕ್ರೆಟ್ ಅಲ್ಲಿ. ಮತ್ತೆ ಆಪರೇಷನ್ ಥರ, ಡಾಕ್ಟರ್ ಆಪರೇಷನ್ ಮಾಡ್ತಾ ಇದ್ದಾನೆ, ಇಂಜೆಕ್ಷನ್ ಕೊಟ್ಟಿದ್ದಾನೆ, ಇಂಜೆಕ್ಷನ್ ಕೊಡದೆ ಆಪರೇಷನ್ ಮಾಡಿದರೆ ಅಲಬೋದಿವೋ ಅಂತ ಹೊಡಿಬೇಕು, ಹೋಗ್ತಾನೆ, ಶಂಕಾರ ಮಾಡಬೇಕು. ಹಾಗಲ್ಲ, ಇಂಜೆಕ್ಷನ್ ಕೊಟ್ಟು ಮತ್ತು ಆಪರೇಷನ್ ಮಾಡ್ತಾನೆ. ಹಾಗೆ ದೇವರು ಭಕ್ತಿ ಬೆಳೆಸಿ ಈ ಕಾಟಗಳನ್ನು ಕೊಡುವಾಗ ಭಕ್ತಿ ಬೆಳೆಸಿ ಇಂಜೆಕ್ಷನ್ ಕೊಟ್ಟು ಆ ಕಾಟ ಕೊಡ್ತಾನೆ. ಗೊತ್ತೇ ಆಗಲ್ಲ ನಮಗೆ ಮತ್ತೆ ಈ ಕಾಟ ಕೊಡಬೇಕೋ ಇಲ್ವೋ. ಇದು ಒಳ್ಳೆಯದು ಅಂಥದ್ದನ್ನು ರಾಯರ ಪಾದೋದಕ ತೆಗಿಯಲ್ಲ. ಎಷ್ಟು ಚೆನ್ನಾಗಿದೆ ಅದನ್ನು ಹೇಳ್ತಾ ಇದ್ದಾರೆ. ದುಸ್ತಾಪತ್ರಯ ನಾಶನು, ಇಂಥ ತಾಪಗಳನ್ನು ನಾಶ ಮಾಡುತ್ತೆ. ಅದಕ್ಕೆ ಎಚ್ಚರ ಕೊಡ್ತಾ ಇದ್ದಾರೆ. ರಾಯರ ಹತ್ರ ಬಂದಾಗ ಎಲ್ಲ ತಾಪಗಳು ನಾಶ ಮಾಡಿ ಅಂತ ಕೇಳಬೇಡಿ ದಯವಿಟ್ಟು. ನಿಮಗೆ ಯಾವುದು ಒಳ್ಳೆಯದಾಗುತ್ತೋ ಅದು ಹಾಳು ಮಾಡಿ ಅಂತ ಯಾಕೆ ಕೇಳ್ತೀರೋ ರಾಯರ ಹತ್ರ ಬಂದು? ಪಾಪ ರಾಯರಿಗೆ ಮುಜುಗರ, ಅಯ್ಯೋ ಇದು ಏನು ಕೇಳ್ತಾರಪ್ಪ, ನನ್ನ ಸುತ್ತ ತಿರುಗ್ತಾರೆ, ಅವರಿಗೆ ಯಾವುದು ಒಳ್ಳೇದಾಗುತ್ತೋ ಅದನ್ನ ಬಿಡಿಸಿ ಅಂತ ಕೇಳ್ತಾರಲ್ಲಪ್ಪ ಈ ಹುಚ್ಚರು ಅಂತ ರಾಯರು ನಗ್ತಾ ಇರ್ತಾರಲ್ಲಿ. ಅದಕ್ಕೆ ರಾಯರ ಹತ್ರ ಬಂದಾಗ ಎಲ್ಲ ಕಷ್ಟ ಬಿಡಿಸ್ಬಿಡ್ರಿ ಅಂತ ಕೇಳಬಾರ್ದಂತೆ. ಈ ಸೀಕ್ರೆಟ್ಟೇ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಗೊತ್ತರಿ ಈ ಸೀಕ್ರೆಟ್ಟು? ರಾಯರ ಹತ್ರ ಹೋಗೋದೇ ಎಲ್ಲ ಕಷ್ಟ ಬಿಡಿಸ್ರಿ, ಎಲ್ಲ ಕಷ್ಟ ಬಿಡಿಸ್ರಿ, ಎಲ್ಲ ಕಷ್ಟ ಬಿಡಿಸ್ರಿ. ಒಳಗೆ ರಾಯರನ್ನ ಹಾಕ್ತಿರ್ತಾರೆ, ಹುಚ್ಚು ಮುಂಡೆದು ಬಂದಿದೆ, ಇದಕ್ಕೆ ಏನು ಬೇಡಬೇಕೋ ಗೊತ್ತಿಲ್ಲ, ಸುಮ್ಮನೆ ಬೇಡಿದ್ದೇ ಬೇಡಿದ್ದು ಬಾಯೆಲ್ಲ ಸೌದು ಹೋಗೋಂಗೆ ಅಂತ ನಗ್ತಾ ಇರ್ತಾರೆ. ಹೌದು ತಾನೆ. ಇನ್ನೇನು ಮಾಡ್ತಾರೆ, ತಮ್ಮ ಪುಣ್ಯವೂ ಸೇರಿಸಿ ದೇವರ ನೆನಪು ಬರುವಂಥ ಕಷ್ಟ ಜಾಸ್ತಿ ಕೊಡ್ತಾರೆ, ತಡ್ಕೊಳ್ಳೋ ಶಕ್ತಿಯೂ ಕೊಡ್ತಾನೆ ಅಲ್ಲವೇ. ದುಸ್ತಾಪತ್ರಯ ನಾಶನೋ ಭುವಿ ಅಂತ ಹೇಳಿದ್ರು. ಎಲ್ಲಿ ಈ ಮೂರು ತಾಪತ್ರಯಗಳ ನಾಶ ಮಾಡ್ತಾರೆ? ದುಷ್ಟವಾದ ತಾಪತ್ರಯಗಳಿದೆಯಲ್ಲ ಅದನ್ನು ನಾಶ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಎಲ್ಲೇನು ಈ ಭೂಮಿಯಲ್ಲೇ ಮಾಡಬೇಕಲ್ಲ, ಮತ್ತೆ ಭುವಿ ಅಂದ್ರಲ್ಲ ಅಂದರೆ ಹೇಳ್ತಾರೆ. ಭೂ ಶಬ್ದ ಏನು ಹೇಳುತ್ತೆ ಅದಕ್ಕೆ ಸ್ವಲ್ಪ ಭಾಗವತಕ್ಕೆ ಹೋಗಬೇಕು. ಭಾಗವತಕ್ಕೆ ಹೋದಾಗ ಭಾಗವತದಲ್ಲಿ ಷಷ್ಠಸ್ಕಂದದಲ್ಲಿ ಬರುತ್ತೆ, ಹರ್ಯಶ್ವರು ಶಬಲಾಶ್ವರು ಅಂತ ದಕ್ಷ ಪ್ರಜಾಪತಿಗಳ ಮಕ್ಕಳು ತಪಸ್ಸಿಗಾಗಿ ಹೊರಟರೆ ನಾರದರು ಬಂದು ಅವರನ್ನ ಪ್ರಶ್ನೆಗಳು ಮಾಡ್ತಾರೆ. ಭೂಮಿಯ ಅಂತವನ್ನೇ ನೋಡಿಲ್ಲ, ಮಕ್ಕಳಿಗಾಗಿ ಹೊರಟಿದ್ದಿರಲ್ಲಪ್ಪ, ಭೂಮಿಯ ಅಂತ ಮಕ್ಕಳು ಏನು ಸಂಬಂಧ? ಆದರೆ ಅವ್ರಿಗೆ ಅರ್ಥ ಆಯಿತು, ಭೂಮಿ ಅಂದರೆ ಏನು ಅಂದರೆ ಲಿಂಗದೇಹ. ಈ ಲಿಂಗದೇಹದ ಅಂತ್ಯಕ್ಕೆ ನೀವು ಪ್ರಯತ್ನ ಮಾಡಲಿಲ್ಲ, ಈ ಮಕ್ಕಳ ಕಟ್ಕೊಂಡು ಏನು ಮಾಡ್ತೀರಾ ಅಂತ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಭೂಮಿ ಅಂದರೆ ಲಿಂಗದೇಹ, ಲಿಂಗ ಸಂಜ್ಞಂ ಅಂತ ಹೇಳ್ತಾರೆ. ಹಾಗಾದರೆ ಭುವಿ ಎಂಥದ್ದು? ಸ್ವಲ್ಪ ಒಳಕ್ಕೆ ಹೋಗ್ಬೇಕು. ರಾಯರ ಪಾದೋದಕ ಪ್ರೋಕ್ಷಣೆ ಮಾಡಿಕೊಂಡ್ವು, ಮಾಡಿಕೊಂಡ್ರೆ ತಾಪತ್ರಯ ಹೋಯಿತು ಅಂದರು. ಅವಾಗಂದರು, ತಾಪತ್ರಯ ಅದರ ಫೆನಾಮಿನನ್ ಹೇಗೆ ಬರೋದು ಹೇಗೆ ಅಂದರೆ, ಈ ತಾಪತ್ರಯ ಹೊರಗಿನಿಂದ ಬರ್ತಾ ಇದೆಯಲ್ಲ ಅದು ಮೇಲ್ನೋಟದ್ದಷ್ಟೇ, ನಿಜವಾದ ತಾಪತ್ರಯಕ್ಕೆ ಕಾರಣವಾದ ಪಾಪವೆಲ್ಲ ಎಲ್ಲಿರುತ್ತೆ? ಹೊರಗಲ್ಲ, ನಮ್ಮೊಳಗೆ ಕೂತಿರುತ್ತೆ. ನಮ್ಮೊಳಗೆ ಪಾಪ ಇರುತ್ತೆ, ಅದಕ್ಕೆ ತಕ್ಕಂಥ ತಾಪ ಮೂರು ರೀತಿಯಾಗಿ ಹೊರಗಿಂದ ಬರ್ತಾ ಇದೆ. ಹೌದು ತಾನೆ, ನಮ್ಮದೇ ಪಾಪ, ಸ್ಥೂಲ ಪಾಪ. ಆ ಸ್ಥೂಲ ಪಾಪಕ್ಕೆ ತಕ್ಕಂತೆ ವಿಶೇಷವಾಗಿ ಏನೂ ತಾಪತ್ರಯ ಬರ್ತಾ ಇದೆ. ಅಗ್ರೀಡ್. ಆ ಪಾಪ ಎಲ್ಲಿ ಕೂತಿರುತ್ತೆ? ಯಾರ ಮನೆಗೆ? ನಮ್ಮೊಳಗೆ. ಒಳಗೆ ಅಂದರೆ ಎಲ್ಲಿ? ಈ ಪಾಪದಿಂದ ಬರುವ ತಾಪ ಈ ಶರೀರಕ್ಕೂ ಆಗ್ತಾ ಇದೆಯಲ್ಲ ಅಂದರೆ, ಈ ಪಾಪದ ಸೀಟ್ ಬೇಸ್ ಎಲ್ಲಿದೆ ಅಂದರೆ ಲಿಂಗದೇಹದಲ್ಲಿದೆ. ಪಾಪದ ಸೀಟ್ ಬೇಸ್ ಲಿಂಗದೇಹದಲ್ಲಿದೆ. ಆ ಲಿಂಗದೇಹದಲ್ಲಿರದ ಭುವಿ ಅಂದರೆ ಲಿಂಗದೇಹದಲ್ಲಿ ಬೇರೂರಿ ನಿಂತಿರುವಂಥ ದುಷ್ಟ ತಾಪತ್ರಯಗಳಿಗೆ ಕಾರಣವಾದ ಪಾಪ, ಅದಕ್ಕೆ ಕಾರಣವಾದ ಅಜ್ಞಾನ ಅಲ್ಲಿಗೆ ಹೊಡಿತಾರೆ. ನಮಗೆ ದುಷ್ಟ ತಾಪತ್ರಯಗಳು ಬರಲಿಕ್ಕೆ ಕಾರಣವಾದ ಪಾಪ, ಆ ಪಾಪ ಎಲ್ಲಿ ಸೆಕ್ಯೂರ್ ಆಗಿರುತ್ತೆ? ಲಿಂಗದೇಹದಲ್ಲಿ. ಆ ಲಿಂಗದೇಹದಲ್ಲಿ ಪಾಪಕ್ಕೆ ಆಶ್ರಯವಾದ ಬೇಸ್ ಯಾವುದು? ಪಾಪಕ್ಕೆ ಬೇಸ್ ಲಿಂಗದೇಹ. ಆ ಲಿಂಗದೇಹದಲ್ಲಿರುವ ಪಾಪಕ್ಕೆ ಬೇಸ್ ಯಾವುದು ಅಂದರೆ ಲಿಂಗದೇಹದಲ್ಲಿರುವಂಥ ಅಜ್ಞಾನ, ಅವಿದ್ಯಾ. ಅದನ್ನು ಕತ್ತರಿಸುತ್ತೆ ರಾಯರ ಪಾದೋದಕ ಅಲ್ಲಿಗೆ ಹೋಗುತ್ತೆ. ಭುವಿ ದುಸ್ತಾಪತ್ರಯ ನಾಶನೋ ಅಂದರೆ ಲಿಂಗದೇಹದಲ್ಲಿರತಕ್ಕಂಥ ಮೂಲವನ್ನೇ ಕತ್ತರಿಸಿ ಹಾಕುತ್ತಯ್ಯ ನಮ್ಮ ರಾಘವೇಂದ್ರ ಸ್ವಾಮಿಗಳ ಪಾದೋದಕ ಈ ಆ. ಅವಾಗಂದ್ರು, ನೀವು ಹೇಳ್ತಾ ಇದ್ದೀರಿ. ಎಲ್ಲ ಎದ್ದ ಕೂಡಲೇ ಎಲ್ಲ ಕಡೆ ವಿಶೇಷವಾಗಿ ರಾಯರ ವೃಂದಾವನಗಳಿವೆ, ಎಲ್ಲರೂ ಹೋಗ್ತಿರ್ತಾರೆ. ರಾಯರಿಗೆ ಅಭಿಷೇಕ ಮಾಡಿದ ನೀರು ಅಲ್ಲಿ ಬಂದು ನಿಂತಿರುತ್ತೆ, ಎಲ್ಲಿ ಕೆಳಗೆ ಟ್ಯಾಂಕಲ್ಲಿ ಎಲ್ಲರೂ ಪ್ರೋಕ್ಷಣೆ ಮಾಡಿಕೊಳ್ತಾರೆ. ಅದಲ್ಲದೆ ಅಲ್ಲೇ ಹಿಡಿದು ತೀರ್ಥವೂ ಕೊಡ್ತಾರೆ, ಅದು ತಲೆ ಮೇಲೆ ಹಾಕೊತಾರೆ. ಹಾಗಾದರೆ ಆ ಗುಡಿಗೆ ಬರುವಂಥ, ರಾಯರ ಮಠಕ್ಕೆ ಬರುವಂಥ ಎಲ್ಲರಿಗೂ ಲಿಂಗದೇಹದಲ್ಲಿರುವಂಥ ಎಲ್ಲ ಕಳೆದು ಬಿಡ್ತಾರೇನು? ಅವಾಗಂದ್ರು, ಇಲ್ಲ ಅಯ್ಯ, ಇದೆ ಅಂತೀರಿ ಇಲ್ಲ ಅಂತೀರಲ್ರಿ, ನೀವೇನು ಜನ? ಅದಕ್ಕಂದ್ರು, ಈ ಅನುಸಂಧಾನ ಯಾರಿಗಿರುತ್ತೋ, ಈ ಅನುಸಂಧಾನ ಯಾರಿಗಿರುತ್ತೋ? ಏನು ಅನುಸಂಧಾನ ಪೂರ್ಣ ಹೇಳಿಬಿಡ್ರಿ ಹಾಗಾದರೆ. ಆ ಈ ಅನುಸಂಧಾನ ಇದ್ದವರಿಗೆ ಮಾತ್ರ ಲಿಂಗದೇಹದ ಮೂಲಕ್ಕೆ ಹೊಡೆಯುತ್ತೆ, ಈ ಅನುಸಂಧಾನ ಇಲ್ಲದವರಿಗೆ ಹೊರಗಿನ ಫಲಗಳನ್ನು ಮಾತ್ರ ಕೊಟ್ಟು ಹೊರಗಿನ ದುಃಖಗಳನ್ನು ತೆಗೆಯುತ್ತೆ. ಕರೆಕ್ಟಾಗಿ ಹೊರಗಿನ ದುಃಖಗಳು ತೆಗೆಯುವುದು ಅಂದರೆ ಎಕ್ಸಾಂಪಲ್ ಏನು ಅಂದರೆ, ರೋಗ ಒಳಗೆ ಕೂತಿದೆ, ರೋಗ ಒಳಗೆ ಕೂತಿದೆ, ಡಾಕ್ಟರ್ ಹತ್ರ ಹೋದವು, ಆ ರೋಗದಿಂದಾಗಿ ಸಿಂಪ್ಟಮ್ಸ್ ಬರ್ತಾ ಇದೆ. ಈಗ ಕರೋನಾ ಒಳಗೆ ಕೂತಿದೆ, ಯಾರಿಗೋ ಸಿಂಪ್ಟಮ್ಸ್ ಏನು? ಗಂಟಲು ಕೆರೆತ, ಕೆಮ್ಮು, ಕಫ, ಜ್ವರ. ಗೊತ್ತಾನೆ? ಈಗ ಮೆಡಿಸಿನ್ ಕೊಟ್ಟರು, ಯಾವುದಕ್ಕೆ ಅಂದರೆ ಈ ಸಿಂಪ್ಟಮ್ಸ್ ಸಪ್ರೆಸ್ ಆಗ್ಲಿಕ್ಕೆ ಕೊಟ್ಟರು. ಜ್ವರ ಬರ್ತಿದೆಯಾ? ಜ್ವರ ಕಟ್ ಮಾಡೋಣ. ಗಂಟ್ಲು ಕೆರೆತ ಇದೆಯಾ? ಅದಕ್ಕೊಂದು ಟ್ಯಾಬ್ಲೆಟ್. ಕಫ ಇದೆಯಾ? ಕಫಕ್ಕೊಂದು ಟ್ಯಾಬ್ಲೆಟ್. ಎಲ್ಲ ಕೊಟ್ಟು ಕೊಳ್ಳೆ, ಗಂಟ್ಲು ಕೆರೆತ ಹೋಯ್ತು, ಗಂಟ್ಲು ನೋವು ಹೋಯ್ತು, ಓ ಕಫವೂ ಹೋಯ್ತು, ಕೆಮ್ಮು ಕಮ್ಮಿ ಆಯಿತು, ಜ್ವರನೂ ಕಮ್ಮಿ ಆಯಿತು. ಹೌದಲ್ಲ? ಆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಕೊಳ್ಳೆ, ಆಲ್ ರೈಟ್. ಆದ ಕೂಡಲೇ ಆ ಟ್ರೀಟ್ಮೆಂಟ್ ತೊಗೊಂಡು 2 ಡೇಸ್ಗೆ, ಭಾಳ ಜನ ಇದು ಹೇಳ್ತಿದ್ದಾರೆ, ಎಸ್ ವಿ ಆರ್ ಆಲ್ ರೈಟ್ ಸರ್. ಇನ್ನು ಆ ಕ್ವಾರಂಟೈನ್ 14 ದಿವಸ ಅಂತ ಹೇಳಿದಾರಲ್ಲ, ಬಿದ್ದಿರಬೇಕಷ್ಟೆ ಸುಮ್ಮನೆ. ನಮ್ಮ ಡಾಕ್ಟರ್ ಕೊಟ್ಟರು ನೋಡ್ರಿ, 2 ಇಂಜೆಕ್ಷನ್ ಚುಚ್ಚಿದ್ರು ಅದ್ಭುತ, ಜ್ವರ ಗಿರ ಎಲ್ಲ ಹೋಯ್ತು, ಫೈನ್, ಭಾಳ ಚೆನ್ನಾಗಿದೆ. ಅದರಿಂದ ಏನು, ಒಬ್ಬರೇನು ಮಾಡಿದರು, ಹೀಗೆ ಜ್ವರ ಎಲ್ಲ ಕಮ್ಮಿ ಆಯಿತು. ಆ ಡಾಕ್ಟರ್ ಹೇಳಿದರು ಏನಂತ, ಅಯ್ಯ ನಾವು ಕೊಟ್ಟ ಟ್ರೀಟ್ಮೆಂಟು ಮೇಲಿನ ಸಿಂಪ್ಟಮ್ಸ್ ತೆಗಿಲಿಕ್ಕಷ್ಟೇ, ಇನ್ನ ರೋಗ ಒಳಗೆ ಕೂತಿದೆ, ಇಲ್ಲೇ ಇರಿ, ತಿರುಗಬೇಡಿ ಅಂದರು. ಕೇಳಿಲ್ಲ ವ್ಯಕ್ತಿ, ಯಾಕೆ? ಈ ರೋಗದ ಪರಿಚಯವಿಲ್ಲ, ರೋಗದ ಪರಿಚಯವಿಲ್ಲ. ಅದಕ್ಕೆ ಏನು ಸಿಂಪ್ಟಮ್ಸ್ ಹೊರಟೋದ ಕೂಡಲೇ ರೋಗ ಹೋಯಿತು ಅಂತ ತಿಳ್ಕೊಂಬಿಟ್ಟು ತಿರುಗಾಡಿದೆ ಖುಷಿಯಿಂದ. ಡಾಕ್ಟರ್ ಸುಮ್ಮನೆ ಆದರು, ಏನು ಬೇಕಾದ್ರೆ ಮಾಡ್ಕೊಳ್ರಿ ಅಂತ. ವಾರ ಆಯಿತು, ಮೂಗಲ್ಲಿದ್ದ ರೋಗ ಗಂಟಲಿಗೆ ಬಂತು, ಗಂಟಲಲ್ಲಿದ್ದ ರೋಗ ಎದೆಗೆ ಇಳಿತು. ಅದು ಸಿಂಪ್ಟಮ್ಸ್ ಗೊತ್ತಾಗ್ತದಲ್ಲ, ಈಗ ಗೊತ್ತಾಗ್ತಾ ಇಲ್ಲ ಒಳಗೆ ಏನು ಮಾಡ್ತಾ ಇದೆಯೋ ಹೆಗ್ಗಣತ್ತರ. ಏನಾಯಿತು, 7 ದಿವಸ ಬೇಡ ಅಂದುಕೊಂಡು ತಿರುಗಾಡಿದ 7 ದಿವಸಕ್ಕೆ ಆಕ್ಸಿಜನ್ ಲೆವೆಲ್ಸ್ ಡೌನ್ ಆಗ್ತಾ ಶುರುವಾಯಿತು, ICU ಅಡ್ಮಿಟ್ ಆಯಿತು. ಅಲ್ಲ, ಮೊದಲು ಕೊಟ್ಟ ಇಂಜೆಕ್ಷನ್ಗೆ ಸರಿಯಾಗಿ ಬಿಟ್ಟವಲ್ಲ, ತಿರುಗಾಡಿದವಲ್ಲ, ಮತ್ತಾಕಿದು? ರೋಗ ಹೋಗಿಲ್ಲ, ಸಿಂಪ್ಟಮ್ಸ್ ಹೋಗಿವೆ. ಅದಕ್ಕೇನಾಯಿತು? ಹಾ, ಕೊನೆಗೆ ಪ್ರಾಣ ಕಳ್ಕೋಬೇಕಾಗಿ ಬಂತು. ಇದು ಈ ಕರೋನಾ ವಿಷಯದಲ್ಲಿ ನಡೀತಾ ಇರೋದು. ಏನು, ಸಿಂಪ್ಟಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ಸಿಂಪ್ಟಮ್ ಕಟ್ ಮಾಡ್ತಾ ಇದ್ದಾರೆ, ರೋಗ ಕಟ್ ಮಾಡುತ್ತಾ ಇಲ್ಲ. ಆದ ಕಾರಣ ಏನಾಗ್ತಾ ಇದೆ, ಸಿಂಪ್ಟಮ್ ಹೋದ ಕೂಡಲೇ ಚೆನ್ನಾಗಿದ್ದೀವಿ ಅಂತ ಭ್ರಾಂತಿಯಿಂದ ತಿರುಗಾಡಲಿಕ್ಕೆ ಖುಷಿಯಿಂದ ಇರ್ತಾ ಇದ್ದಾರೆ. ರೋಗ ಇಳಿದು ಅದರ ಕೆಲಸ ಲಂಗ್ಸ್ಗೆ ಹೊಡಿಲಿಕ್ಕೆ ಶುರು ಮಾಡಿದ ಕೂಡಲೇ ದಿಕ್ಕಿಲ್ಲದೆ ಓಡುತ್ತಾ ಆ ಹಾಸ್ಪಿಟಲ್ ಈ ಹಾಸ್ಪಿಟಲ್ ಸೇರಿ ಆಕ್ಸಿಜನ್ ಇಟ್ಟುಕೊಳ್ಳುತ್ತಾ ಇದ್ದಾರೆ. ಅಷ್ಟರೊಳಗೆ ರೋಗ ಬಲಿಷ್ಠ ಆಗಿಬಿಟ್ಟಿದೆ, ಹೊಡೆದೇ ಹಾಕ್ತಾ ಇದೆ. ಚಿಕ್ಕ ಚಿಕ್ಕ ವಯಸ್ಸಲ್ಲಿರುವವರು ಉದುರಿ ಉದುರಿ ಹೋಗ್ತಾ ಇದ್ದಾರೆ. ಯಾಕೆ? ರೋಗದ ಸರಿಯಾದ ಪರಿಚಯ ಜನರಿಗೆ ಆಗದೇ ಇರೋದರಿಂದ. ಇಟ್ ಈಸ್ ಹಾ, ರಾಯರತ್ರೆ ಹೋದಾಗ, ರಾಯರ ಪಾದೋದಕ ಪ್ರೋಕ್ಷಣೆ ಮಾಡಿಕೊಂಡಾಗ, ಎಸ್ ದೇ ಹ್ಯಾವ್ ಟೇಕನ್ ದ ಮೆಡಿಸಿನ್, ಬಟ್ ಏನಾಯ್ತದು? ಒಳಗಿನ ಅನುಸಂಧಾನ ಇಲ್ಲದೆ ತಗೊಂಡದ್ದರಿಂದ ಹೊರಗಿನ ಸಿಂಪ್ಟಮ್ಸ್ ಯಾವುದು? ನಾನಾ ಹೊರಗಿನ ದುಃಖ, ಆ ದುಃಖ ಈ ದುಃಖ ಅಂತ ಏನಿದೆಯಲ್ಲ ಅದು ಹೋಗುತ್ತೆ. ಅದಕ್ಕೆ ಬುಡವಾದ ಪಾಪ ಹೋಗಲ್ಲ, ಅದಕ್ಕೆ ಬುಡವಾದ ಅಜ್ಞಾನ ಹೋಗಲ್ಲ. ಯಾಕೆ? ಅನುಸಂಧಾನ ಇಲ್ಲ, ರಿಲೀಫ್ ಬಂದ್ಬಿಡುತ್ತೆ. ಆ ರಾಯರ ಹತ್ರ ಹೋದೆ ಈ ಕಷ್ಟ ಹೋಯಿತು, ಆ ರಾಯರ ಹತ್ರ ಹೋದೆ ಇವನು ಹೋದ, ನಂಗೆ ಕಾಟ ಕೊಡೋನು ಹೋದ. ಇದು ಅದೇ ರಾಯರ ಪಾದೋದಕ ದುಸ್ತಾಪತ್ರಯ ನಾಶನ ಲಿಂಗ ದೇಹಕ್ಕೆ ಹೊಕ್ಕುತ್ತೆ. ಅಲ್ಲ ರೀ, ನೀವು ಹೇಳಿದ್ದೆಲ್ಲ ಸುಮ್ಮನೆ ಬೋಗಸ್. ರಾಯರ ಪಾದೋದಕ ಹೊರಗೆ ತಟ್ಟೆಯಲ್ಲಿ ಕೂತಿರುತ್ತೆ, ಅದು ಪ್ರೋಕ್ಷಣೆ ಮಾಡಿಕೊಂಡ್ರೆ ಲಿಂಗ ದೇಹಕ್ಕೆ ಹೋಗುತ್ತೆ ಅನ್ರಿ. ನೀವು ಹೇಳೋದು ನಾವು ಕೇಳೋದು, ಹೌದ್ ತಾನೆ? ಹೇಳಿದ್ದಕ್ಕೆ ಅಡ್ಡಿ ಇಲ್ಲ, ನಾವು ಹುಚ್ಚರಾದ್ರಿಂದ ನಾವು ಕೇಳಬೇಕು. ಅದಕ್ಕೆ ಅನುಸಂಧಾನ ನೋಡಿ ಅಂದರು. ರಾಯರ ಪಾದಕ್ಕೆ ನೀರು ಹಾಕಿದಾಗ ತಲೆಯಲ್ಲಿ ಏನಿದೆ? ರಾಯರ ಪಾದಕ್ಕೆ ಅಂತ ಹಾಕ್ತಾ ಇದ್ದೀರಾ, ಅಲ್ಲಿರೋ ದೇವರ ಪಾದಕ್ಕೆ ಅಂತ ಹಾಕ್ತಾ ಇದ್ದೀರಾ? ಹಾ, ಅಲ್ಲಿರೋ ದೇವರ ಪಾದಕ್ಕೆ ಅಂತ ಹಾಕಿದಾಗ ಹೌದಾ? ಆವಾಗ ಆ ನೀರಿನಲ್ಲಿ ಸಕಲ ತೀರ್ಥಗಳ ಜೊತೆಗೆ ದೇವರ ರೂಪಗಳು ಬಂದು ನಿಲ್ಲುತ್ತೆ. ಆ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡಾಗ ಆ ಪಾದೋದಕದಲ್ಲಿ ಬಂದು ಏನು ಭಗವದ್ ರೂಪಗಳು ನಿಲ್ಲುತ್ತಲ್ಲ, ಎಂಥ ಭಗವದ್ ರೂಪಗಳು ಬರುತ್ತೆ ಅಲ್ಲಿ ಪಾದೋದಕದಲ್ಲಿ ಎಂದರೆ, ನಮ್ಮ ಲಿಂಗದೇಹದಲ್ಲಿರತಕ್ಕ ಅಜ್ಞಾನ ಬುಡವನ್ನೇ ಕತ್ತರಿಸುವ ಭಗವದ್ ರೂಪಗಳು ಬಂದಿರುತ್ತೆ. ಪ್ರೋಕ್ಷಣೆ ಮಾಡಿಕೊಂಡಾಗ ಆ ಭಗವದ್ ರೂಪಗಳು ನಮ್ಮಲ್ಲಿ ಪ್ರವೇಶ ಮಾಡಿ ಲಿಂಗದೇಹಕ್ಕೆ, ದೇವರ ರೂಪಗಳು ಪ್ರವೇಶ ಮಾಡಲಿಕ್ಕೇನು, ದೇವರ ದೇವತೆಗಳ ವಾಯುದೇವರ ರೂಪಗಳು ಎಲ್ಲವೂ ಪ್ರವೇಶ ಮಾಡಿ, ವಾಯುದೇವರ ರೂಪ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪ ಲಿಂಗದೇಹದಲ್ಲಿ ಪ್ರವೇಶ ಮಾಡುತ್ತೆ. ಮಿಕ್ಕವರಿಗೆ ಪ್ರವೇಶ ಇಲ್ಲ, ಆ ಪಾದೋದಕದಲ್ಲಿ ಎಲ್ಲರೂ ಬಂದಿರ್ತಾರೆ. ಅಲ್ಲಿ ರಾಯರ ಪಾದೋದಕದಲ್ಲಿ ರಾಯರ ಕಾಲು ನೀರಲ್ಲಿ ಎಲ್ಲರೂ ಇರ್ತಾರ ಅಂದರೆ, ಅದು ರಾಯರ ಕಾಲಿನ ನೀರಲ್ಲ, ರಾಯರ ಕಾಲು ಸುತ್ತು ಇರುವ ದೇವರ ಕಾಲಿನ ನೀರು. ಅದಕ್ಕೆ ಅವರು ಬರ್ತಾರಲ್ಲಿ. ಏನೇ ಆಗ್ಲಿಯಪ್ಪ, ರಾಯರ ಕಾಲು ನೀರಲ್ಲಿ ದೇವತೆಗಳಿರ್ತಾರೆ. ರಾಯರ ಕಾಲಲ್ಲೇ ದೇವತೆಗಳಿದ್ದಾಗ ರಾಯರ ಪಾದ, ರಾಯರ ಪಾದದಲ್ಲಿ ದೇವರಿದ್ದಾರೆ ಇಲ್ವಾ? ವಾಯುದೇವರಿದ್ದಾರೆ ಇಲ್ವಾ? ದೇವತೆಗಳೆಲ್ಲ ಇದ್ದಾರೆ ಇಲ್ವಾ? ಮತ್ತೆ ಕಾಲಲ್ಲಿದ್ದವರು ಆ ನೀರಲ್ಲಿ ಬರ್ಲಿಕ್ಕೇನಂತೆ? ಅವ್ರಿಗೇನು ಅಡ್ಡಿಲ್ಲ, ನಮ್ಮ ತಲೆಗೆ ಹುಳುಕು ಕೂತಿದೆ ಅಷ್ಟೆ. ಆ ಭಗವದ್ ರೂಪಗಳೆಲ್ಲ, ಪಾದೋದಕದಲ್ಲಿರುವ ಭಗವದ್ ರೂಪಗಳೆಲ್ಲ ಯಾರು ಪ್ರೋಕ್ಷಣೆ ಮಾಡಿಕೊಳ್ಳುತ್ತಾರೆ ಅನುಸಂಧಾನ ಪೂರ್ವಕ, ಅವರ ಲಿಂಗದೇಹದವರೆಗೂ ದೇವರ ಬ್ರಹ್ಮವಾಯು ಸರಸ್ವತಿ ಭಾರತೀಯರ ರೂಪಗಳು ಪ್ರವೇಶ ಮಾಡುತ್ತೆ. ಹಾಗೆ ಅಲ್ಲಿರುವ ದೇವತೆಗಳ ರೂಪಗಳು ಅನಿರುದ್ಧ ದೇಹದಲ್ಲಿ ಪ್ರವೇಶ ಮಾಡುತ್ತೆ. ಹಾಗೆ ಈ ಸ್ಥೂಲ ದೇಹದಲ್ಲಿ ಪ್ರವೇಶ ಮಾಡಿ ಲಿಂಗದೇಹದಲ್ಲಿರುವ ಅಜ್ಞಾನ ಬೀಜವನ್ನು ಕತ್ತರಿಸಿ, ಪಾಪದ ಬೀಜವನ್ನು ಕತ್ತರಿಸಿ, ಅನಿರುದ್ಧ ದೇಹದಲ್ಲಿರತಕ್ಕಂಥ ಪಾಪದ ಬೀಜವನ್ನು ಕತ್ತರಿಸಿ, ಈ ಸ್ಥೂಲ ದೇಹದಲ್ಲಿರುವ ನಾನಾ ರೀತಿಯಾದ ತೊಂದರೆಗಳನ್ನು ಕತ್ತರಿಸಿ, ಹೊರಗೂ ಬಂದು ಹೊರಗಿನ ತೊಂದರೆಗಳನ್ನು ಕತ್ತರಿಸಿ ಬಿಡುತ್ತೆ. ಎಷ್ಟು ಪ್ರಭಾವಶಾಲಿ ರಾಘವೇಂದ್ರ ಸ್ವಾಮಿಗಳ ಪಾದೋದಕ! ಅದಕ್ಕೆ ದುಸ್ತಾಪತ್ರಯ ನಾಶನೋ ಅಂತ ಹೇಳಿದರಲ್ಲ, ಎಂಥ ಅದ್ಭುತ ಅರ್ಥ! ಈ ಅರ್ಥದಿಂದ ರಾಯರ ಪಾದೋದಕ ಯಾರು ಪ್ರೋಕ್ಷಣೆ ಮಾಡಿಕೊಳ್ಳುತ್ತಾರೋ ಅಂಥವರನ್ನ ರಾಯರು ಬಿಡಲ್ಲಂತೆ. ಅದಕ್ಕೆ ಮೊದಲು ಹೇಳಿದರು, ಸ್ವಪಾದ ಕಂಜ ತಮ್ಮ ಪಾದ ಕಮಲದಲ್ಲಿ ಭಕ್ತಿ ಮಧ್ಯ ಭಕ್ತಿ ಯಾರಿಗಿರುತ್ತೋ ಅವ್ರನ್ನ ಬಿಡಲ್ಲ ಅಂದ್ರಂತೆ. ಅಲ್ರಿ, ನಮ್ಮ ಕಾಲು ಇಟ್ಕೊಂಡವ್ರನ್ನ ನಾವು ಹಿಡಿಯೋದು ಅಂದ್ರೆ ಹುಚ್ಚ? ನಮ್ಮ ಕಾಲು ಅಲ್ಲ, ರಾಯರ ಪಾದದಲ್ಲಿರುವ ದೇವರ ಪಾದ ಹಿಡಿದವರು ಯಾರಿರುತ್ತಾರೋ ಆ ಜ್ಞಾನದಿಂದ ಅವರು ಜ್ಞಾನಿಗಳಾದ್ರು, ಅದಕ್ಕೆ ಅವ್ರನ್ನ ಬಿಡಲ್ಲ ಅಂತ ರಾಯರು. ಓಹೋ, ಇವ್ರು ಜ್ಞಾನಿಗಳು ಬಂದಿದ್ದಾರೆ ಅಂತ ಹಿಡ್ಕೊಂಡ್ಬಿಡ್ತಾರಂತೆ. ಅದು ಅಲ್ಲಿರೋದು. ಅದಕ್ಕೆ ಸ್ವಪಾದ ಕಂಜತ್ತಯ, ತಮ್ಮ ಪಾದದಲ್ಲಿರುವ ಸ್ವನಾಮಕ ಭಗವಂತನ ಪಾದ ಇದೆ ಅಂತ ಯಾರು ಜ್ಞಾನದಿಂದ ಬರ್ತಾರೆ ಅವರು ಜ್ಞಾನಿಗಳಲ್ವಾ, ಅವ್ರನ್ನ ಹಿಡ್ಕೊಂಡ್ಬಿಡುತ್ತಾರೆ. ರಾಯರ ಹತ್ರ ಒಬ್ಬರು ಸೇವಾಗಿ ಬಂದರು, ಪಂಡಿತರು ಒಳ್ಳೆಯವರು. ರಾಯರ ಹತ್ರ ಸೇವಾ ಮಾಡಲಿಕ್ಕೆ ಶುರು ಮಾಡಿದರು, ಏನು ಪ್ರದಕ್ಷಿಣೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಆವಾಗ ರಾಯರ ಸ್ವಪ್ನದಲ್ಲಿ ಹೇಳಿದ್ರಂತೆ, ಯಾಕೋ ನೀನು ಹೀಗೆ ಮಾಡ್ತೀಯ, ಅವ್ರ ಪಾಪ ಏನೂ ಗೊತ್ತಿಲ್ಲ, ಶಾಸ್ತ್ರ ಸುತ್ತಾಕ್ತಾರೆ, ನೀನು ಅದು ಹಾಕಬೇಡ, ಮತ್ತೇನು ಮಾಡಲಿ, ಸುಧಾಪಾರಾಯಣ ಮಾಡು. ಮಾಡ್ಲಿಕ್ಕೆ ಶುರು ಮಾಡಿ, ಬಂದವರಿಗೆಲ್ಲ ಮಂತ್ರಾಕ್ಷತಗಳು ರಾಯರು ಸ್ವಪ್ನದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲರೂ ಹೊರಟು ಹೋಗ್ತಾ ಇದ್ದಾರೆ ಊರುಗಳಿಗೆ, ಇವರು ಮಾತ್ರ ಅಲ್ಲೇ ಕೂತಾರೆ. ಬೇಜಾರಾಯ್ತಂತ ಅವರಿಗೆ, ಇವು ಸುತ್ತಾಕಿದ್ದಕ್ಕೆ ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು, ಇವು ಸುಧಾ ಪಾರಾಯಣ ಮಾಡಿದ್ರು, ಇಷ್ಟು ಕಾಲ ಆಯಿತು, ನಂಗೆ ಕೊಟ್ಟಿರ ನಾನೇ ಅಂಥ ದೊಡ್ಡದು ಕೇಳಿದ್ದೀನ ನಾನು, ಅವರು ಕೇಳಿದ್ರಲ್ಲೇ ಒಂದು ನಾಲ್ಕು ಕೇಳಿದೆ, ನಂದಿನೋ ಚಪ್ ಕಣ್ಣು ಕಷ್ಟ ಇದೆ ಅಂತ ಇಲ್ಲೇ ಕೂಡಿಸ್ಬಿಟ್ಟಿದ್ರು ನನ್ನ. ಇದೇನು ಸ್ವಾಮಿ ನೀವು ಅಂತ ಬೇಜಾರು ಮಾಡ್ಕೊಂಡು ಮಲ್ಕೊಂಡ್ರಂತೆ. ಅವಾಗ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದಿರತ್ತೆ, ಅವ್ರು ಹೇಳ್ತಾರೆ, ಹುಚ್ಚ, ನೀನು ಸುಧಾ ಗ್ರಂಥ ಮುಟ್ಟಿ ನನ್ನ ಮುಂದೆ ಕೂತಾಗಲೇನೆ ನೀನು ನಿನಗೆ ಬೇಕಾದ ಕೊಟ್ಟು ಬಿಟ್ಟಿದ್ದೇನೆ, ಅದು ಬಂದಾಗಿದೆ ನಿನಗೆ, ಮತ್ತೆ ನನ್ನ ಯಾಕೆ ಇಷ್ಟು ಕಾಲ ಇಟ್ಕೊಂಡ್ರಿ? ಇಲ್ಲಪ್ಪ, ಸುಮ್ಮನೆ ಸುತ್ತಾಕೋರು ಬರ್ತಾರಷ್ಟೇ ಹೊರತು ಸುಧಾ ಪಾರಾಯಣ ಮಾಡೋರು ಬಹಳ ಕಮ್ಮಿ ಬರ್ತಾರೋ ಇಲ್ಲಿ. ಅದು ಅನುಸಂಧಾನ ಪೂರ್ವಕವಾಗಿ ದೇವರಲ್ಲಿ ಮನಸ್ಸಿಟ್ಟು ಮಾಡ್ತಾ ಇದ್ದೀಯಾ, ಅದಕ್ಕೆ ನೀನು ಸ್ವಲ್ಪ ಕಾಲ ಇಲ್ಲಿ ಇರಬೇಕು ಅಂತ ಆಸೆ ಆಯಿತು ನನಗೆ. ರಾಯರ ಆ ಒಂದು ಅನುಸಂಧಾನ ಸುಧಾಕ್ಕೆ ವ್ಯಾಖ್ಯಾನ ಮಾಡಿದ ಅಪರೂಪದ ಮೇರು ಅವರು, ಅವರಿಗೆ ನಾವು ಪಾರಾಯಣ ಮಾಡಿದ್ರಿಂದ ಏನು ಬರುತ್ತೆ? ಆದರೆ ಎಷ್ಟು ಪ್ರೀತಿ, ಸುಧಾ ಪಾರಾಯಣ ಮಾಡ್ತಿದ್ದೆಪ್ಪ, ಸ್ವಲ್ಪ ಕಾಲ ನೀನು ಇರಲಿ ಅಂತ ಆಸೆ ಆಯಿತು, ಅದಕ್ಕೆ ನಿನಗೆ ಇಟ್ಕೊಂಡಷ್ಟೆ, ನಿನಗೆ ಬೇಕಾಗಿದ್ದು ಮೊದಲೇ ಬಂದಾಯಿತು. ಇದು ರಾಘವೇಂದ್ರ ಸ್ವಾಮಿಗಳದ್ದು. ಇದು ಗೊತ್ತಿಲ್ಲದೆ ಅವರು ಸುತ್ತು ಬಿದ್ದು ಒದ್ದಾಡ್ತೀವಿ, ಏನು ಕೇಳಬೇಕೋ ಗೊತ್ತಿಲ್ಲ, ಏನೇನೋ ಕೇಳಿ ಒದ್ದಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ದುಸ್ತಾಪತ್ರಯ ನಾಶನು. ಶ್ರೀಕೃಷ್ಣ ನಮಸ್ತು, ನಾಳೆ ನೋಡೋಣ.